ஹரிஹி ஓம் ஸ்ரீ குருப்போ நம. அப்ரமம் பங்கரைத்தம் அதிடம் விமலம் சதா ஆனந்த தீர்த்தமதிலம் பதேதாபத்ரயாபகன் நித்யா சித்தாந்த துத்தாந்த வித்வம்சன் ரஜனா சிதி தேக ஜனே பரதாம் உடம்பரே அர்த்திகரப்பதகத்தி யாதசித்த குரு பூயாத் அஸ்மிஷ்டாத் சித்தையே தபோ வித்யாவிட்யாதி சத்குணோகாக்கரானம் வாஜிராத குருநுந்தேகி உதாசியான் பூஜ்ய ராகவேந்திராயா சித்திரமண்டபாயதா பரதாங்கர் புருஷாயனதாம் காமனேனவே துர்வாயுத்வாந்திரவே வைஷ்ணவேந்தி பரியந்தவே ஸ்ரீராகவேந்த ஆபாதமுடி பரியந்தம் குருநாமாப்தம் ஸ்மரே தின விக்னஹ ப்ரஷ்யந்தி சித்தி சுமனோரதாஹ ஹரிஹி ஓம் ஸ்ரீ குருப்யோ நமஹ. இன்னே ஸ்ரீபாதராஜர் ஆராதனா தின, சோ அவரன்னு விசேஷவாகி ஸ்மரணை மாடி இவத்தின கீதா பாடவன்னு ஷுரு மாடோண. பகவத்கீதையிலே நாவு ஆறனே அத்தியாய சிக்ஸ்த் சாப்டர் மாட்டா இது. இது ஆத்ம சம்யமன யோக அந்தலூ கரீத்தாரு. இது தியான விசேஷங்களன்னு நமக்கு தெரிசுவது, தியான பிரக்ரியே, தியான ஹேகி மாடபேகு, தியான மாடுவாக நமக்கு பகவந்தன சிந்தனையன்னு மனசுல ஸ்திரவாகி நிலைக்கு ஏனு பிரயத்ன ஹேகி பிரயத்ன மாடபேகு அன்னோதன்னு தெரிசுகொடுத்தா இருந்தாரு. நாவு பாஷை மூலக்கவாகி 31, 32, 33 ஆ ஸ்லோகங்களெல்ல நோடிதீவி. ಈಗ ಗೀತಾ ವಿರುದ್ಧಿ ರಾಘವ ಸ್ವಾಮಿಗಳವರ ಗೀತಾ ಊರಿತಿಯ ಮೂಲಕವಾಗಿ ನೋಡೋಣ. 30-30 ಶ್ಲೋಕದವರೆಗೂ ಗೀತಾ ವಿರುದ್ಧಿಯನ್ನು ನೋಡಿದ್ದೀವಿ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಸಮಯ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕ, ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ ಏಕತ್ವ ಆಸ್ಥಿತಃ ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ ಅಂತೇಳಿ ಭಗವಂತನ ಸಾಮ್ಯ ದರ್ಶನ. ಧ್ಯಾನ ಯೋಗದಲ್ಲಿ ಮುಳುಗಬೇಕಾದವನಿಗೆ ಅಂದರೆ ಆತ್ಮ ಸಂಯಮನ ಯೋಗ ಧ್ಯಾನ, ಭಗವಂತನ ಮೇಲೆ ಮನಸ್ಸು ಸ್ಥಿರವಾಗಿ ನಿಲ್ಲಿಸಬೇಕಂದ್ರೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ತಿಳ್ಕೊಂಡಾಗ ಮನಸ್ಸು ಬೇರೆ ಬೇರೆ ಕಡೆ ಓಡಿದ್ರೆ ಅಲ್ಲಿ ಭಗವಂತ ಇದ್ದಾನಪ್ಪ, ಯಾಕೆ ಮನಸ್ಸು ಎಲ್ಲ ಕಡೆ ಓಡ್ತಾ ಇದೆ, ಎಲ್ಲಿ ನೀನು ಹೋದ್ರೂ ಅಲ್ಲಿ ಭಗವಂತ ಇದ್ದಾನೆ ಅಂತ ಭಗವಂತನ ಸಾಮ್ಯ ದರ್ಶನ. ಅದು ಹೇಗೆ ಎಲ್ಲ ಜೀವರಲ್ಲಿಯೂ ಭಗವಂತನನ್ನು ಕಾಣಬೇಕು. ಸರ್ವಭೂತ ಸ್ಥಿತಂ ಯೋ ಮಾಂ, ಸಮಸ್ತ ಪ್ರಾಣಿಗಳಲ್ಲಿರುವ ನನ್ನನ್ನು ಬದತಿ ಏಕತ್ವ ಆಸ್ತಃ ಅಂದ್ರೆ ಎಲ್ಲ ಪ್ರಾಣಿಗಳು ಸಮಾನ, ಪ್ರತಿ ಜೀವನೂ ಸೇಮ್ ಅಂತ ಅಲ್ಲ, ಪ್ರತಿ ಜೀವನೂ ಭಗವಂತ ಅಂತಲ್ಲ, ಪ್ರತಿ ಜೀವನ ಒಳಗೂ ಇರುವ ಭಗವಂತನ ರೂಪಗಳು ಒಂದೇ, ಪ್ರತಿ ಜೀವದ ರೂಪವೂ ಒಂದೇ ಅಲ್ಲ, ಎಲ್ಲ ಜೀವದ ರೂಪಗಳು ಸಮಾನವಲ್ಲ, ಎಲ್ಲ ಜೀವದ ರೂಪಗಳಲ್ಲಿ ನೆಲೆಸಿರುವ ಭಗವದ್ ರೂಪಗಳು ಸಮಾನ. ಆ ಏಕತ್ವಂ ಅದೇ ಸರ್ವಭೂತ ಸ್ಥಿತಂ, ಸಮಸ್ತ ಪ್ರಾಣಿಗಳಲ್ಲಿ ನೆಲೆಸಿರುವ ಭಗವಂತನ ಆ ಯೋ ಮಾಂ ಬದತಿ ಏಕತ್ವಮಾಸಿತ ಯೋ ಮಾಂ ಬದತಿ, ಅಲ್ಲಿರುವ ನನ್ನ ರೂಪಗಳಲ್ಲಿ ಏಕತ್ವವನ್ನು ನೋಡ್ತಾ ಯಾರಾದ್ರೆ ನನ್ನ ಸೇವೆಯನ್ನು ಮಾಡ್ತಾರೋ ಅವರು ಸರ್ವಥಾ ವರ್ತಮಾನೋಪಿ ಸಯೋಗಿಮೇ ವರ್ತತೆ, ಅವರು ಹೇಗೆ ವರ್ತನೆ ಮಾಡಿದ್ರು ಎಲ್ಲಿದ್ದರೂ ಕೂಡ ಅಂತಹ ಯೋಗಿಯಾದವನು ನನ್ನಲ್ಲೇ ಬಂದು ಸೇರ್ತಾನೆ, ಮೋಕ್ಷವನ್ನು ಪಡಿತಾನೆ ಅಂತ ಹೇಳಿ ಅವನಿಗೆ ನಿಶ್ಚಯವಾಗಿ ಮೋಕ್ಷ ಸಿಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದು ಭಾಷೆ ತಾತ್ಪರ್ಯಗಳು ನೋಡಿದ್ದೀವಿ, ರಾಯರ ಮಾತುಗಳಲ್ಲಿ ನೋಡೋಣ. ಯೋ ಮಾಂ ಇತಿ ಶ್ಲೋಕ ಉಕ್ತಮೇವ ಸ್ಪಷ್ಟಯತಿ, ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಸಮಯ ಪಶ್ಯತಿ ಅನ್ನೋದನ್ನು ಮತ್ತು ವ್ಯಾಖ್ಯಾನ ರೂಪದಲ್ಲಿ ಈ ಶ್ಲೋಕ ಹೊರಟಿದೆ. 31ನೇ ಶ್ಲೋಕದ ವ್ಯಾಖ್ಯಾನ ರೂಪವಾಗಿರುವಂತಹದ್ದು. ಆ ಯೋ ಮಾಂ ಇತಿ ಅನ್ನೋ ಶ್ಲೋಕದಲ್ಲಿ ಹೇಳಿದ್ದನ್ನು ಈ ಶ್ಲೋಕದಲ್ಲಿ ಸ್ಪಷ್ಟ ಮಾಡ್ತಾ ಇದ್ದಾರೆ. ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ ಅಂದ್ರೆ ಹೇಗಿದ್ದಾನೆ ಭಗವಂತ ಎಲ್ಲರಲ್ಲಿಯೂ ಏಕರೀತಿಯಲ್ಲಿದ್ದಾನೆ ಅಂತೇಳಿ. ಅದೇ ಏಕತ್ವ ಆಸ್ತಃ ಸರ್ವತ್ರ ಪರಮೇಶ್ವರ ಏವ ಇತಿ ಆಸ್ತಿತಃ ಜ್ಞಾನಿ ಸರ್ವಭೂತಸ್ಥಂ ಮಾಂ ಭಜತಿ ಸೇವತೆ ಸ ಯೋಗಿ ಸರ್ವ ಪ್ರಕಾರೇಣ ನ್ಯಾಯೇನ ಅನ್ಯಾಯೇನ ವಾ ವರ್ತಮಾನೋಪಿ ಮೈ ವರ್ತತೆ ಅನ್ನೋದು ಈ ಶ್ಲೋಕಕ್ಕೆ ಅನ್ವಯಾರ್ಥವನ್ನು ಮಾಡಿ ಉತ್ತಾರ ಮಾಡಿದ್ರೆ ಬರುವಂತಹ ಅರ್ಥ ಏನಿಲ್ಲಿ ಹೇಳ್ತಾ ಇದ್ದಾರೆ. ಯ ಏಕತ್ವ ಮಾಸ್ತಃ, ಯಾರಾದರೆ ಏಕತ್ವ ಒಂದೇ ರೀತಿಯಲ್ಲಿ ಭಗವಂತ ನೆಲೆಸಿದ್ದಾನೆ ಅಂತೇಳಿ. ಒಂದೇ ರೀತಿಯಲ್ಲಿ ನೆಲೆಸುವುದಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ. ಸರ್ವತ್ರ ಪರಮೇಶ್ವರ ಏವ ಇತಿ ಆಸ್ತಃ, ಏಕತ್ವ ಮಾಸ್ತಃ ಅಂದ್ರೆ ಸರ್ವತ್ರ ಎಲ್ಲರಲ್ಲಿಯೂ ಎಲ್ಲ ವಸ್ತುಗಳು ಎಲ್ಲ ಜೀವರಲ್ಲಿಯೂ ಕೂಡ ಪರಮೇಶ್ವರ ಸರ್ವೋತ್ತಮನಾದ ಭಗವಂತ ಏವ ಇತಿ ಆಸ್ತಃ, ಅವನೇ ನೆಲೆಸಿದ್ದಾನೆ ಸರ್ವಾಂತರ್ಯಾಮಿಯಾಗಿ ನೆಲೆಸಿದ್ದಾನೆ ಅಂತ ತಿಳಿದಂತಹ ಜ್ಞಾನಿ ಜ್ಞಾನಿಯಾದವನು ಸರ್ವಭೂತಸ್ಥಂ ಎಲ್ಲ ಪ್ರಾಣಿಗಳಲ್ಲಿಯೂ ಇರುವಂತಹ ಮಾಂ ನನ್ನನ್ನು ಭಜತಿ ಸೇವೆ ಮಾಡ್ತಾನೋ ಸ ಯೋಗಿ, ಅಂತಹ ಯೋಗಿಯಾದವನು ಸರ್ವ ಪ್ರಕಾರೇಣ ಸರ್ವಥಾ ಅಂದ್ರೆ ಸರ್ವ ಪ್ರಕಾರೇಣ ಸರ್ವಥಾ ಸರ್ವ ಪ್ರಕಾರ ಸರ್ವ ಪ್ರಕಾರೇಣ ಅಂದ್ರೆ ಏನು, ಸರ್ವಥಾ ಅಂದ್ರೆ ಸರ್ವ ಪ್ರಕಾರೇಣ ಅಂದ್ರೆ
ನ್ಯಾಯನ ಅನ್ಯಾಯನವ, ನ್ಯಾಯ ಮಾರ್ಗದಲ್ಲಿರಲಿ ಅನ್ಯಾಯ ಮಾರ್ಗದಲ್ಲಿರಲಿ, ಅದನ್ನ ನಾವು ನೋಡಿದ್ವಿ ಮುಂಚೆ. ಅನ್ಯಾಯ ಮಾರ್ಗದಲ್ಲಿ ಭಗವದ್ ಭಕ್ತನಾದವನು ಅನ್ಯಾಯ ಮಾರ್ಗದಲ್ಲಿ ಹೋಗೋದಿಲ್ಲ, ಯಾಕಂದ್ರೆ ಭಗವಂತನ ಮೇಲೆ ಮನಸ್ಸಿದ್ರೆ ಅನ್ಯಾಯ ಮಾರ್ಗಕ್ಕೆ ಹೋಗೋದಕ್ಕೆ ಬರೋದಿಲ್ಲ. ಆದ್ರೆ ಏನೋ ಪ್ರಾರಬ್ಧವಶದಿಂದ ಅನ್ಯಾಯ ಮಾರ್ಗದಲ್ಲಿ ಹೋಗುವ ಅವಕಾಶವಿದೆ ತಾತ್ಕಾಲಿಕವಾಗಿ, ಫಾರ್ ಎ ಶಾರ್ಟ್ ಟೈಮ್. ಯಾವಾಗಲೂ ನ್ಯಾಯ ಮಾರ್ಗದಲ್ಲಿ ಹೋಗ್ತಾನೆ ಭಗವನ್ ಭಕ್ತನಾದವನು, ಯಾವಾಗಲೂ ಏನೋ ಒಂದು ಪ್ರಾರಬ್ಧವಶದಿಂದ ಅನ್ಯಾಯ ಮಾರ್ಗದಲ್ಲಿ ಹೋಗಬಹುದು. ಹಾಗೆ ಹೋದರೆ ನ್ಯಾಯನ ಅನ್ಯಾಯನವ ವರ್ತಮಾನೋಪಿ, ಹಾಗೆ ವರ್ತನೆ ಮಾಡಿದರೂ ಕೂಡ ಮೈ ವರ್ತತೆ, ನನ್ನಲ್ಲೇ ಬಂದು ಸೇರ್ತಾನೆ, ನನ್ನಲ್ಲೇ ಕೊನೆಗೆ ಬಂದು ನಿಲ್ಲುತ್ತಾನೆ, ಅಂದ್ರೆ ಮೋಕ್ಷವನ್ನು ಪಡಿತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅನ್ಯಾಯ ಪ್ರವೃತ್ತವ್ ಅಪಿ ಜ್ಞಾನಿನ ಮೋಕ್ಷೋ ನಿಯತೆಯೇವ ಇತಿ ಭಾವ. ಅನ್ಯಾಯ ಪ್ರವೃತ್ತಿಯಲ್ಲಿ ಇದ್ದರೂ ಕೂಡ ಜ್ಞಾನಿಗಳಾದವರಿಗೆ ಮೋಕ್ಷವು ನಿಶ್ಚಯ ಅನ್ನುವುದೇ ಇಲ್ಲಿ ಹೇಳಿದಂತಹ ಭಾವ. ಅದನ್ನೇ ತದಾಹ ಸೂತ್ರೇ, ಇದು ಬ್ರಹ್ಮಸೂತ್ರದಲ್ಲಿ ಹೇಳಿದಂತಹ ಮಾತು. ಏನು? ಓಂ ಕಾಮಕಾರೇಣ ಚೈಕ ಓಂ ಅಂತ ಹೇಳಿ ಮೂರನೇ ಅಧ್ಯಾಯದಲ್ಲಿ ನಾಲ್ಕನೇ ಅಧಿಕರಣದಲ್ಲಿ ಹದಿನೈದನೇ ಸೂತ್ರ ಹೇಳುವಾಗ ಹೇಳಿದಂತಹ ಮಾತು ಇದು ಏನಂತ ಹೇಳಿದ್ರೆ, ಮೂರನೇ ಅಧ್ಯಾಯ ನಾಲ್ಕನೇ ಪಾದದಲ್ಲಿ ಹದಿನೈದನೇ ಸೂತ್ರ, ಅಲ್ಲಿ ಓಂ ಕಾಮಕಾರೇಣ ಚೈಕ ಓಂ. ಕಾಮಕಾರೇಣ ಅಂದ್ರೆ ಏನೋ ಒಂದು ಕಾಮ ಕಾರಣದಿಂದ ಇದ್ದರೂ ಕೂಡ ಅವನಿಗೆ ಆನಂದ ಹಾಸವಾಗಷ್ಟೇ ಹೊರತು ಮೋಕ್ಷವು ಆಗೋದಿಲ್ಲ. ಆನಂದ ಹಾಸ ಅಸ್ತಿಯೇವ ಇತಿ ನ್ಯಾಯ. ಆನಂದ ಹಾಸ ಆಗತ್ತೆ ಅಂದ್ರೆ ಅತ್ತೇನು ಮೋಕ್ಷ ಸಿಗತ್ತೆ. ಆನಂದ ಹಾಸ ಆಗತ್ತೆ ಅಂದ್ರೆ ಅಯ್ಯೋ ಆನಂದ ಅನ್ಯಾಯ ಮಾರ್ಗದಲ್ಲಿ ಹೋದ್ರೆ ಆನಂದ ಹಾಸ ಆಯ್ತಲ್ವಾ ಅಂತ ಚಿಂತೆ ಇಲ್ಲ. ಆನಂದ ಹಾಸ ಆಗತ್ತೆ ಅಂತ ಹೇಳುವುದರ ಮೂಲಕವಾಗಿ ಮೋಕ್ಷ ನಿಶ್ಚಯ ಅನ್ನೋದು ಗೊತ್ತಾಗತ್ತೆ ಅವರಿಗೆ, ನಿಶ್ಚಯವಾಗಿ ಮೋಕ್ಷ ಬರುತ್ತೆ ಅನ್ನುವ ಮಾತನ್ನು ಆ ಸೂತ್ರದಲ್ಲಿ ಹೇಳಿದ್ದಾರೆ. ಅದನ್ನೇ ಈ ಆ ಭಾವವನ್ನೇ ಈ ಭಗವದ್ಗೀತಾ ಶ್ಲೋಕದಲ್ಲಿ ಕೂಡ ನಮ್ಗೆ ತಿಳಿಸಿದ್ದಾರೆ. ಅಂತಹ ಒಂದು ಸಾಮ್ಯ ದರ್ಶನವನ್ನು ಹೇಳಿದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಇನ್ನೊಂದು ವಿಧವಾದ ಸಾಮ್ಯ ದರ್ಶನವನ್ನು ಹೇಳ್ತಾ ಇದ್ದಾರೆ. ಆತ್ಮ ಔಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ ಅಂತ ಹೇಳಿ ಇಲ್ಲಿ ಮುಂಚಿನ ಶ್ಲೋಕದಲ್ಲಿ ಹೇಳಿದ ಸಮದರ್ಶನ, ಇಲ್ಲಿ ಹೇಳಿದ ಸಮದರ್ಶನ ಒಂದು ವ್ಯತ್ಯಾಸ ಇದೆ. ಈ ಮುಂಚಿನ ಶ್ಲೋಕದಲ್ಲಿ ಹೇಳಿದ ಅಂದ್ರೆ 31ನೇ ಶ್ಲೋಕ, ಇದು 32ನೇ ಶ್ಲೋಕ. ಆತ್ಮ ಉಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ ಅನ್ನೋದು 32ನೇ ಶ್ಲೋಕ. 31ನೇ ಶ್ಲೋಕದಲ್ಲಿ ಹೇಳಿದ ಸಮದರ್ಶನ ನಾವೀಗ ಮುಂಚೆ ನೋಡಿದ್ದು. ಸರ್ವಭೂತಸ್ಥಂ ಯೋಮಾಂ ಅನ್ನೋ ಶ್ಲೋಕದಲ್ಲಿ ಹೇಳಿದ ಸಮದರ್ಶನ ಏನಂತಹದ್ದು ಅಂದ್ರೆ, ಸಮದರ್ಶನ ಇತ್ಯುಕ್ತೆ ಗೋ ಗವಯಾದಿವತ್ ಭವತಿ ಕಿಂ ಸಾಮ್ಯದರ್ಶನ ಇತಿ ಆಕಾಂಕ್ಷಾಯಾಮ್ ಏಕತ್ವಮಾಸಿತ ಇತಿ ಸಾಮ್ಯದರ್ಶನ ಸ್ವಯಮೇವ ವ್ಯಾಖ್ಯಾಯ. ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಸ್ವಯಂ ತಾನೇ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾನೆ. ಯಾವುದಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾನೆ? ಸಮದರ್ಶನ ಇತ್ಯುಕ್ತೆ ಸಮದರ್ಶನ ಸಮಾನವಾಗಿ ನೋಡುವುದು ಅಂದ್ರೆ ಅರ್ಥ ಏನು? ಗೋ ಗವಯಾದಿವತ್ ಭವತಿ ಕಿಂ, ಅದು ಗೋ ಗವಯ ಅಂದ್ರೆ ಏನು? ಕೌ ಅಂದ್ರೆ ಕೌನೆಸ್, ಗೋ ಅಂದ್ರೆ ಕೌ, ಗವಯ ಅಂದ್ರೆ ಕೌನೆಸ್. ದೇರ್ ನೋ ಡಿಫರೆನ್ಸ್ ಬಿಟ್ವೀನ್ ಕೌ ಅಂಡ್ ಕೌನೆಸ್. ಕೌಗೆ ಕೌನೆಸ್ ಎರಡು ಒಂದೇ, ಎರಡು ವಿಧವಾದ ವಿಶೇಷ ಅಂತ ಕರ್ತೀವಲ್ಲ, ಜಸ್ಟ್ ಡಿಫರೆಂಟ್ ವೇ ಆಫ್ ಅಡ್ರೆಸ್ಸಿಂಗ್ ದ ಸೇಮ್ ಥಿಂಗ್. ಹಾಗೆ ಸಮದರ್ಶನವ ಅಂದ್ರೆ ಎಕ್ಸ್ ಇದ್ದಾನೆ ವೈ ಇದ್ದಾನೆ, ಎಕ್ಸ್ ವೈ ನಲ್ಲಿರುವ ಭಗವದ್ ರೂಪಗಳ ಸಮಾನ, ಎಕ್ಸ್ ವೈ ಸಮಾನವ ಅಂದ್ರೆ ಇಲ್ಲ, ಎಕ್ಸ್ ವೈ ನಿ ಸಮಾನವಾಗಿ ನೋಡಬೇಕು ಅಂತ ಹೇಳಿದರೆ ಎಕ್ಸ್ ನಲ್ಲಿ ಇರುವ ಭಗವದ್ ರೂಪ ವೈ ನಲ್ಲಿರುವ ಭಗವದ್ ರೂಪ ಸಮಾನವೇ ಹೊರತು ಎಕ್ಸ್ ಗೋ ಇದ್ದಂತಲ್ಲ ಕೌ, ವೈ ಇಸ್ ಕೌನೆಸ್, ಹಾಗೆ ಅಲ್ಲ. ಕೌ ಅಂಡ್ ಕೌನೆಸ್ ಆರ್ ಸೇಮ್. ಸೊ ಎಕ್ಸ್ ಅಂಡ್ ವೈ ಟೂ ಡಿಫ್ರೆಂಟ್ ಪೀಪಲ್ ಇದ್ದರೆ ಎಕ್ಸ್ ಅಂಡ್ ವೈ ಆರ್ ಸೇಮ್ ಅಂತ ಅರ್ಥ ಅಲ್ಲ. ಸಮದರ್ಶನ ಅಂದರೆ ಎಕ್ಸ್ ಇಸ್ ಡಿಫ್ರೆಂಟ್ ವೈ ಇಸ್ ಡಿಫ್ರೆಂಟ್, ಬಟ್ ಎಕ್ಸ್ ಒಳಗಿರುವ ಭಗವದ್ ರೂಪ ವೈ ಒಳಗಿರುವ ಭಗವದ್ ರೂಪ ಸಮಾನ, ಅದೇ ಸಾಮ್ಯ ದರ್ಶನ ಅಂತೇಳಿ. ಇದು ಆಕಾಂಕ್ಷಾಯಾಮ್ ಅಂದ್ರೆ ಒಂದು ವೇಳೆ ಸಮದರ್ಶನ ಅಂದ್ರೆ ಗೋ ಗವಯಗಳಿಗೆ ಸಾಮ್ಯವನ್ನು ತಿಳಿದಂತೆ ಜೀವರಿಗೆ ಸಾಮ್ಯವನ್ನು ತಿಳಿತೀವ ಅಂತ ಏನನ್ನ ಒಂದು ಪ್ರಶ್ನೆ ಬಂದ್ರೆ, ಒಂದು ಆಕ್ಷೇಪ ಬಂದ್ರೆ, ಒಂದು ಅಬ್ಜೆಕ್ಷನ್ ಬಂದರೆ ಅದಕ್ಕೆ ಏಕತ್ವಮಾಸ್ತಿತ ಅಂತ ಹೇಳಿ ಆ ಏಕತ್ವಮಾಸ್ತ ಅನ್ನುವ ವಚನದಿಂದ ಸಾಮ್ಯ ದರ್ಶನವನ್ನು ತಿಳಿಸಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಸ್ವಯಮೇ ವ್ಯಾಖ್ಯಾಯ ಆ ವ್ಯಾಖ್ಯಾನ ಮಾಡಿದ್ದಾನೆ ಅಂದ್ರೆ ಸಮದರ್ಶನ ಅಂದ್ರೆ ಮಾಂ ವದತಿ ಏಕತ್ವಮಾಸ್ತಿತ, ಏಕತ್ವಮಾಸ್ತಿತ ಅನ್ನೋದು ಸಮದರ್ಶನವೇ ಹೊರತು ಅವೆರಡು ಒಂದೇ ವಸ್ತುಗಳಂತ ಅರ್ಥ ಅಲ್ಲ ಅಂತೇಳಿ ಅಲ್ಲಿ ವ್ಯಾಖ್ಯಾನವನ್ನು ಮಾಡಿ 31ನೇ ಶ್ಲೋಕದಲ್ಲಿ, ಈಗ 32ನೇ ಶ್ಲೋಕದಲ್ಲಿ ಆತ್ಮೌಪಮ್ಯೇನ ಅನ್ನುವ ಶ್ಲೋಕದಲ್ಲಿ ಇದಾನೀಂ ಈವಾಗ ನಾವು ಭಗವದ್ ಅನುವರ್ತಿ ವಿಷಯತೆಯ ಭಗವಂತನನ್ನು ಅನುವರ್ತಿಸುವ ವಿಷಯದಲ್ಲಿ ಅಂದ್ರೆ ಏನು? ಇಲ್ಲಿ ಭಗವದ್ ಭಕ್ತರಲ್ಲಿ ಸಾಮ್ಯ ದರ್ಶನ, ಭಗವಂತನನ್ನು ಅನುವರ್ತಿಸುವುದಂದ್ರೆ ಏನು? ಭಗವದ್ ಅನುವರ್ತಿಸು ಅಂದ್ರೆ ಭಗವದ್ ಭಕ್ತಿ ವಿಷಯ, ಯಾರಾದ್ರೆ ಭಗವದ್ ಭಕ್ತರ ಭಗವಂತನನ್ನು ಅನುಸರಿಸಿ ಹೋಗುವಂತವರು ಆ ವಿಷಯದಲ್ಲಿ ಸಾಮ್ಯ ದರ್ಶನ ಸ್ವಮೇವ ವ್ಯಾಸಷ್ಟೇ ಆತ್ಮ ಇತಿ. ಇಲ್ಲಿ ಇದಕ್ಕೆ ವ್ಯಾಖ್ಯಾನವನ್ನು ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಇಲ್ಲಿ ಏನು ಆತ್ಮ ಔಪಮ್ಯನ ಸರ್ವತ್ರ ಸಂಪಶ್ಯತಿ ಯೋಜನಾ ಅಂದ್ರೆ ಇಲ್ಲಿ ಆತ್ಮ ಔಪಮ್ಯ, ಔಪಮ್ಯ ಅಂದ್ರೆ ನಾನು ಹೇಳಿದಂತೆ ಉಪಮಾ ಇಸ್ ಕಂಪ್ಯಾರಿಸನ್, ಸಿಮಿಲಿ ಉಪಮಾಲಂಕಾರ ಅಂತ. ಉಪಮಾ ಅಂದ್ರೆ ಕಂಪ್ಯಾರಿಸನ್, ಔಪಮ್ಯ ಅಂದ್ರೆ ದ ವೇ ಆಫ್ ಕಂಪೇರಿಂಗ್ ಥಿಂಗ್ಸ್. ಅಂದ್ರೆ ಆತ್ಮ ಔಪಮ್ಯೇನ ಅಂದ್ರೆ ಅದನ್ನು ವ್ಯಾಖ್ಯಾನ ಮಾಡಿ ಹೇಳ್ತಾ ಇದ್ದಾರೆ, ಯಥಾ ಸುಖಂ ಸ್ವಸ್ಯ ಪ್ರಿಯಂ ದುಃಖಂ ಚ ಅಪ್ರಿಯಂ ತಥಾ ಅನ್ಯೇಷಾಮಪಿ ಭಗವದ್ ಭಕ್ತಾನಾಂ ಇತಿಯೇವಂ ಆತ್ಮ ಔಪಮ್ಯೇನ ಸ್ವಸಾದೃಶ್ಯೇನ ಸರ್ವತ್ರ ಭಗವತ್ ಅನುವರ್ತಿಷು ಸಮಂ ಯಃ ಪಶ್ಯತಿ ಸುಖಮೇವ ಸರ್ವಭಕ್ತೇಷು ಯೋ ವಾಂಛತಿ ಸ್ವ ಆತ್ಮನ ಇವ ಇತಿ ಯಾವತ್ ಸ ಯೋಗಿ ಪರಮೋ ಮತ ಇತಿ. ವಿಷ್ಣು ಅನುವರ್ತಿಷು ಸ್ವಾತ್ಮನಿ ಇವ ಸ್ನೇಹಂ ಕುರುವನ್ ಶ್ರೇಷ್ಠೋ ಮತ ಇತಿ ಫಲಿತಾರ್ಥ ಅಂತೇಳಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಆತ್ಮೋಪಮೇನ ಎಂಬ ಶ್ಲೋಕದಿಂದ ತಾನೇ ತಿಳಿಸಿಕೊಡ್ತಾ ಇದ್ದಾನೆ ಏನು ಶ್ರೀಕೃಷ್ಣ ವ್ಯಾಖ್ಯಾನ ಮಾಡ್ತಾ ಇರೋದು. ಭಗವದ್ ಭಕ್ತರಲ್ಲಿ ಸಾಮ್ಯ ದರ್ಶನ ಅಂದ್ರೆ ಏನು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಹೇಗಾದರೆ ಸುಖವು ತನಗೆ, ಪ್ರತಿಯೊಬ್ಬನು ಏನು ಮಾಡ್ತಾನೆ, ನನಗೆ ಸುಖ ಬೇಕು, ನನಗೆ ದುಃಖ ಬೇಡ, ದುಃಖ ಅಪ್ರಿಯ ಸುಖ ಪ್ರಿಯ ಎಲ್ಲರಿಗೂ ಅಲ್ವಾ. ಹಾಗೆ ನನಗೆ ಹೇಗೆ ಸುಖ ಪ್ರಿಯವೋ, ನನಗೆ ಹೇಗೆ ದುಃಖ ಅಪ್ರಿಯವೋ ಇಷ್ಟ ಇಲ್ಲ, ಹಾಗೆ ಬೇರೆ ಭಗವದ್ ಭಕ್ತರಿಗೂ ಸುಖವೇ ಪ್ರಿಯ ಅಂತ ಭಾವಿಸಿ ಆತ್ಮ ಔಪಮ್ಯೇನ ತನ್ನ ದೃಷ್ಟಾಂತದಿಂದ ಸರ್ವತ್ರ ಎಲ್ಲಾ ಭಗವದ್ ಭಕ್ತರಲ್ಲಿಯೂ ಕೂಡ ಸಾಮ್ಯವನ್ನು ಯಾವ ಧ್ಯಾನಯೋಗಿ ಕಾಣುತ್ತಾನೋ, ಅಂದರೆ ತನಗೆ ಹೇಗೋ ಹಾಗೆ ಎಲ್ಲಾ ಭಗವಂತನ ಭಕ್ತರಿಗೂ ಸುಖವೇ ಆಗಬೇಕು ಅಂತ ಬಯಸ್ತಾನೆ, ಅಂತಹ ಧ್ಯಾನಯೋಗಿ ಪರಮೋ ಮತಃ ಉತ್ತಮನು. ವಿಷ್ಣು ಭಕ್ತರಲ್ಲಿ ತನ್ನಲ್ಲಿ ಮಾಡುವ ಸ್ನೇಹವನ್ನು ಮಾಡುವವನು ಶ್ರೇಷ್ಠ ಅಂತ ತಾತ್ಪರ್ಯ. ಯಾರಾದರೆ ಭಗವದ್ ಭಕ್ತರಿದ್ದಾರೋ ಅವರಲ್ಲಿ ಸ್ನೇಹ ಮಾಡಬೇಕು, ಅವರಲ್ಲಿ ತನಗೆ ಅಂದ್ರೆ ತನಗೆ ತಾನು ಪ್ರಿಯ ಹೇಗಾಗಿದ್ದಾನೋ ವಿಷ್ಣು ಭಕ್ತರು ನನ್ನ ಹಾಗೆ ನನಗೆ ಪ್ರಿಯರು. ಎವ್ರಿಬಡಿ ಲೈಕ್ಸ್ ಹಿಮ್ಸೆಲ್ಫ್, ಜಸ್ಟ್ ಎಸ್ ಯು ಲೈಕ್ ಯುವರ್ ಸೆಲ್ಫ್ ಯು ಲೈಕ್ ದ ವಿಷ್ಣು ಭಕ್ತಾಸ್, ಅದರ ವಿಷ್ಣು ಭಕ್ತಾಸ್ ಅಂತ ಭಾವಿಸುವವನು ಅವನು ಉತ್ತಮ ಯೋಗಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಯಥಾ ಸುಖಂ ಸ್ವಸ್ಯ ಪ್ರಿಯಂ ದುಃಖಂ ಚ ಅಪ್ರಿಯಂ ತಥಾ ಅನ್ಯೇಷಾಮಪಿ ಭಗವದ್ ಭಕ್ತಾನಾಂ ಇತಿ ಏವಂ ಆತ್ಮ ಔಪಮ್ಯೇನ ಅಂದ್ರೆ ಆತ್ಮ ದೃಷ್ಟಾಂತೇನ ಸ್ವ ಸಾದೃಶ್ಯೇನ ಸರ್ವತ್ರ ಎಲ್ಲ ಕಡೆಯೂ ಭಗವದ್ ಅನುವರ್ತಿಷು ಭಗವದ್ ಭಕ್ತರಲ್ಲಿ ಸಮಂ ಯಹ ಪಶ್ಯತಿ ಸಮಾನವಾಗಿ ಅಂದ್ರೆ ನನ್ನಂತೆ ಅವರಿದ್ದಾರೆ ಅಂತೇಳಿ ಸುಖಮೇವ ಸರ್ವಭಕ್ತೇಶು ಯೋ ವಾಂಚತಿ ಅವರೆಲ್ಲರಿಗೂ ಸುಖವಾಗಲಿ ಅಂತ ಯಾರು ಇಚ್ಛೆ ಪಡ್ತಾನೋ ಸ್ವ ಆತ್ಮನ ಇವ ಇತಿ ನನ್ನ ಹಾಗೆ ಅವರು ಇಷ್ಟಪಡೆ ಅವರು ಸುಖ ಆಗಬೇಕು ಸ ಯೋಗಿ ಪರಮೋಮತ ಅವನೇ ಉತ್ತಮನಾದಂತಹ ಯೋಗಿ ಆಗಿದ್ದಾನೆ ಅಂತೇಳಿ ಇಲ್ಲಿ ಈ ಗೀತಾ ಶ್ಲೋಕದಲ್ಲಿ ಇನ್ನೊಂದು ಮುಖ ಸಾಮ್ಯ ದರ್ಶನ ಅಂದ್ರೆ ನಮ್ಮ ಹಾಗೆ ಅವರು ಅಂತ ಅಂತಹ ಸಾಮ್ಯ ದರ್ಶನ ಮಾಡುವುದು ಅದನ್ನು ಈ 32ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ 33ನೇ ಶ್ಲೋಕದಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಆ ಧ್ಯಾನ ಯೋಗ ಅಪ್ಪ ಕೃಷ್ಣ ಚೆನ್ನಾಗಿ ಹೇಳಿದ್ಯ ಇವೆಲ್ಲಾನು ಸರಿ, ಎರಡು ವಿಧವಾದ ಧ್ಯಾನ ಯೋಗ ಹೇಳಿದ್ಯ, ಆದರೆ ಇದು ಇಂಪ್ಲಿಮೆಂಟ್ ಮಾಡೋದು ಬಹಳ ಕಷ್ಟ ಅಂತೇಳಿ. ಯಹ ಅಯಂ ಯೋಗ ತ್ವಯಾ ಪ್ರೋಕ್ತ ಸ್ವಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ ಅಂತೇಳಿ. ಇದು ಮನಸ್ಸು ಬಹಳ ಚಂಚಲವಾಗಿದೆ, ಆ ಕಾರಣದಿಂದ ನಿನ್ನಿಂದ ಹೇಳಲ್ಪಟ್ಟಂತಹ ಈ ಯೋಗ ಯಾವುದಿದೋ ಆ ಸಾಮ್ಯ ಯೋಗ ಹೇ ಮಧುಸೂದನ ಅದನ್ನು ಮಾಡುವುದು ತುಂಬಾ ಕಷ್ಟವಾಗಿದೆ ಮನಸ್ಸಿನ ಚಂಚಲತ್ವದಿಂದ ಅಂತೇಳಿ ಅದನ್ನ ಹೇಳ್ತಾ ಇದ್ದಾನೆ ರಾಯರ ಮಾತುಗಳಲ್ಲಿ. ಹಾಗೆ ನೋಡೋಣ, ಭಗವದ್ ಉಕ್ತ ಯೋಗಸ್ಯ ಅನನುಷ್ಠಾನ ಲಕ್ಷಣಂ ಅಪ್ರಾಮಾಣ್ಯಂ ಆಶಂಕತೆ ಯೋ ಅಯಂ ಇತಿ ಅಂತೇಳಿ. ಹೇ ಮಧುಸೂದನ, ಸಾಮ್ಯೇನ ಭಗವತಃ ಸಾಮ್ಯೇನ ಸರ್ವತ್ರ ಐಕ್ಯೇನ ತಥಾ ಭಗವದ್ ಅನುವರ್ತಿಷು ಚ ಆತ್ಮ ಔಪಮ್ಯ ರೂಪ ಸಾಮ್ಯೇನ ಇತಿವ ಮನಸಃ ಏಕಾಗ್ರತ್ವೇನ ಇತಿವ ಯಹ ಅಯಂ ಧ್ಯಾನಯೋಗಃ ತ್ವಯಾ ಪ್ರೋಕ್ತಃ ಏತಸ್ಯ ಯೋಗಸ್ಯ ಚಂಚಲತ್ವಾತ್ ಸ್ಥಿರಾಂ ಸ್ಥಿತಿಂ ಮನಸಃ ಚಂಚಲತ್ವಾತ್ ನ ಪಶ್ಯಾಮಿ ನನಗೆ ಕಾಣ್ತಾ ಇಲ್ಲ ಈ ಮನಸ್ಸಿನ ಚಂಚಲತ್ವದಿಂದ ಈ ಯೋಗದ ಚಂಚಲ ಸ್ಥಿತಿಯೇ ಆಗ್ತಾ ಇದೆ. ಹೊತ್ತು ಸ್ಥಿರವಾದ ಯೋಗ ಪರಿಸ್ಥಿತಿ ಹೇಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಭಗವಂತ ಹೇಳಿದಂತಹ ಧ್ಯಾನ ಯೋಗವನ್ನು ಅನುಷ್ಠಾನಕ್ಕೆ ತರಬೇಕಂತ ಹೇಳಿದ್ರೆ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ಈ ಧ್ಯಾನ ಯೋಗ ನೀನು ಹೇಳಿದ್ದು ಅಪ್ರಮಾಣ್ಯ, ಅದೇ ಪ್ರಮಾಣವಾಗೋದಿಲ್ಲ. ಯಾವಾಗ ಪ್ರಾಮಾಣ್ಯವಾಗತ್ತೆ ಅದು ಮಾಡೋದು ಪಾಸಿಬಲ್, ಅದೇ ಪ್ರಮಾಣ ಆಗತ್ತೆ, ಇದು ಇಂಪಾಸಿಬಲ್. ಆದ್ರಿಂದ ಈ ಧ್ಯಾನ ಯೋಗವು ಪ್ರಮಾಣವಾಗಲಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಇಟ್ ಬಹಳ ಇಟ್ಸ್ ಇಂಪಾಸಿಬಲ್ ಅಂತ ಹೇಳಿ ಯಹ ಅಯಂ ಯೋಗ ಅನ್ನುವ ಶ್ಲೋಕದಿಂದ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನು? ಹೇ ಮಧುಸೂದನನೇ, ಸಾಮ್ಯೇನ, ಸಾಮ್ಯೇನ ಅಂದ್ರೆ ಎಲ್ಲರ ಒಳಗಿರುವ ಭಗವಂತನ ರೂಪಗಳಿಗೆ ಸಾಮ್ಯದಿಂದ, ಅಂದ್ರೆ ಸರ್ವತ್ರ ಐಕ್ಯ ಬುದ್ಧಿ, ಭಗವದ್ ಐಕ್ಯ ಬುದ್ಧಿ, ಅದನ್ನು ಹಾಗೆ ಭಗವಂತನ ಭಕ್ತರಲ್ಲಿ ನನ್ನಂತೆ ಸುಖವ ಅವರಿಗೆ ಬಯಸುವ ಸಾಮ್ಯ, ಈ ಸಾಮ್ಯವಾಗಲಿ ಮನಸ್ಸಿನ ಏಕಾಗ್ರತ ರೂಪವಾದ ಯಾವ ಧ್ಯಾನಯೋಗ ಕೂಡ ನೀನು ಹೇಳಿದ್ದೀಯೋ, ಎರಡು ವಿಧವಾದ ಅಪ್ರೋಚಸ್ ಏತಸ್ಯ, ಈ ಧ್ಯಾನವು ಚಂಚಲತ್ವಾದ ಮನಸ್ಸು ಚಂಚಲವಾಗಿರುವುದರಿಂದ ಸ್ಥಿರಾಂ ಸ್ಥಿತಿ ಸ್ಥಿರವಾಗಿ ನಿಲ್ಲತ್ತೆ ಅಂತ ಹೇಳಿ ನನಗೆ ಕಾಣ್ತಾ ಇಲ್ಲ. ನ ಪಶ್ಯಾಮಿ, ಇಟ್ ಡಸಂಟ್ ಲುಕ್ ಲೈಕ್ ದಟ್, ಇಟ್ ಡಸಂಟ್ ಲುಕ್ ದಟ್ ಇಸ್ ಪಾಸಿಬಲ್ ಅಂತ ಹೇಳಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಅರ್ಜುನ ಆ ಪ್ರಶ್ನೆಯನ್ನು ಎಲಾಬರೇಟ್ ಮಾಡ್ತಾ ಇದ್ದಾನೆ ನೆಕ್ಸ್ಟ್ ಪದ್ಯದಲ್ಲಿ, 34ನೇ ಪದ್ಯದಲ್ಲಿ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮಣ್ಯೆ ವಾಯೋರಿವ ಸುದುಷ್ಕರಂ ಅಂತ ಹೇಳಿ ನಾವು ಭಾಷೆ ತಾತ್ಪರ್ಯದಲ್ಲಿ ನೋಡಿದ್ದೀವಿ. ಇದು ಏನಂತ ಹೇಳಿದ್ರೆ ಆಚಾರ್ಯ ಹೇಳಿದಂತೇನೆ ರಾಯರದನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಚಂಚಲತ್ವ ಇತಿ ಅತ್ರ ತಸ್ಯ ಇತಿ ಶಂಕಾಂ ನಿರಸ್ಯ ಮನೋನಿಗ್ರಹೇಣ ಅಸ್ತು ಯೋಗಸ್ಯ ಸ್ಥಿರತಾ ಇತಿ ಶಂಕಾಂ ನಿರಾಹ ಚಂಚಲಮಿತಿ ಅಂತ ಹೇಳಿ ಇಲ್ಲಿ ಚಂಚಲತ್ವ ಇತ್ಯತ್ರ ತಸ್ಯ ಇತಿ ಶಂಕಾಂ ನಿರಸ್ಯನ್ ಆ ಏನು ಹಿಂದೆ ಚಂಚಲವಾಗಿರುವುದರಿಂದ ಧ್ಯಾನ ಯೋಗ ಸ್ಥಿರವಾಗಿ ನಿಲ್ಲಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾನೆ. ಚಂಚಲವಾದದ್ದು ಯಾವುದು ಅನ್ನುವ ಶಂಕೆ ಪರಿಹಾರ ಮಾಡ್ತಾ ಮನೋನಿಯಂತ್ರಣದಿಂದ ಧ್ಯಾನ ಯೋಗ ಸ್ಥಿರವಾಗಿ ನಿಲ್ಲುವುದಕ್ಕೆ ಸಾಧ್ಯ ಎಂಬ ಶಂಕೆಯನ್ನು ಚಂಚಲಂ ಅನ್ನುವ ಈ ಶ್ಲೋಕದಲ್ಲಿ, ಚಂಚಲಂ ಹಿಮನ ಕೃಷ್ಣ ಅನ್ನುವ ಶ್ಲೋಕದಲ್ಲಿ ಇನ್ನೂ ಸ್ವಲ್ಪ ಎಲಾಬರೇಟ್ ಅಂದ್ರೆ ಅರ್ಜುನ ಪ್ರಶ್ನೆ ಮಾಡಿಬಿಟ್ಟಿದ್ದಾನೆ, ಆ ಪ್ರಶ್ನೆಯನ್ನು ಇನ್ನೂ ಸ್ವಲ್ಪ ಎಲಾಬರೇಟ್ ಮಾಡ್ತಾ ಇದ್ದಾನೆ. ಹೇ ಮನ ಕೃಷ್ಣ, ಯಾಕಿದು ಚಂಚಲ ಮನಸ್ಸು ಆಗ್ತಾ ಇದ್ದಾನೆ? ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯುವ ಸುದುಷ್ಕರಂ ಅಂತ ಹೇಳಿ ಯಾಕೆ ಈ ಮನಸ್ಸು ಚಂಚಲ ಅನ್ನೋದು ಪ್ರಸಿದ್ಧವಾಗಿದೆ. ಚಂಚಲಂ ಇತಿ ಇಲ್ಲಿ ಸ್ಥಿರತಾ ಶಂಕಾಂ ನಿರಾಹ ಚಂಚಲಂ ಇತಿ, ಮನಃ ಚಂಚಲಂ ಹಿ ಪ್ರಸಿದ್ಧಂ, ಮನಸ್ಸು ಚಂಚಲ ಅನ್ನೋದು ಬಹಳ ಪ್ರಸಿದ್ಧವಾಗಿರುವಂತಹ ವಿಷಯ. ಪ್ರಮಾಥಿ ಅಂತ ಚಂಚಲಮಿ ಮನಃ ಕೃಷ್ಣ ಪ್ರಮಾಥಿ ಪ್ರಮಾಥಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಗೀತೆಯಲ್ಲಿ ಶ್ಲೋಕದಲ್ಲಿ. ಪ್ರಮಾಥಿ ಅಂದ್ರೆ ಪ್ರಮಥನಶೀಲಂ, ಪ್ರಮಾಥಿ ಅಂದ್ರೆ ಪ್ರಮಥನಶೀಲಂ ಅಂತ ಹೇಳಿ ಅಂದ್ರೆ ಏನು ಪ್ರಮಾಥಿ ಪ್ರಮಥನಶೀಲ ಅಂದ್ರೆ ಏನು? ಎಳಿಯತ್ತೆ ಮನಸ್ಸು ಎಂತಾದ್ದು, ನಾವು ಇಲ್ಲಿ ನಿಲ್ಲಬೇಕಂದ್ರೆ ಇನ್ನೊಂದು ಕಡೆ ಎಳಿಯತ್ತೆ, ಅಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಎಳಿಯತ್ತೆ. ವೇರ್ ಎವರ್ ವಿ ವಾಂಟ್ ಇಟ್ ಗೋಂಟ್ ಸ್ಟೇ ದೇರ್, ಇಟ್ ವಿಲ್ ಪುಲ್ ಅಸ್ ಟು ಅನದರ್ ಪಾಯಿಂಟ್. ಈ ಪ್ರಮಾಥಿ ಅನ್ನೋದು ಎಳೆಯುವ ಸ್ವಭಾವ ಇರುವಂತಹದ್ದು, ಪ್ರಮಥನಶೀಲಂ ಅಂತ ಹೇಳಿ ಎಲ್ಲಾ ಕಡೆ ಈ ಮನಸ್ಸು ಎಳ್ಕೊಂಡು ಹೋಗುತ್ತೆ ನಮ್ಮನ್ನು. ಯಾಕೆ ಅಂದ್ರೆ ಎಳ್ಕೊಂಡು ಹೋಗಲಿಕ್ಕೆ ಹಗ್ಗಗಳ ಹಾಗೆ ಇಂದ್ರಿಯಗಳು ನಮ್ಮ ಕಣ್ಣಿಂದ ಒಂದು ನೋಡ್ತೀವಿ, ಮೂಗಿಂದ ಒಂದು ನೋಡ್ತೀವಿ, ಒಳ್ಳೆ ರುಚಿ 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 ಪದಾರ್ಥ ಇದ್ರೆ ಅದರ ಮೇಲೆ ಮನಸ್ಸು ಹೋಗುತ್ತೆ, ಯಾವುದೋ ಒಂದು ಸುಂದರವಾದ ದೃಶ್ಯ ಕಾಣಿದ್ರೆ ಅದರ ಮೇಲೆ ಮನಸ್ಸು ಹೋಗುತ್ತೆ. ಸೊ ಇಂದ್ರಿಯಗಳಿಂದ ದೇಹ ಇಂದ್ರಿಯಗಳಿಂದ ಮನಸ್ಸಿಗೆ ಕ್ಷೋಭೆ ಉಂಟಾಗುತ್ತೆ. ಆ ಕ್ಷೋಭೆ ಉಂಟಾಗುವುದರ ಮೂಲಕವಾಗಿ ಬಲವತ್ತು ದೃಢಂ, ಬಲವತ್ ಅಂದ್ರೆ ಬಹಳ ಇಟ್ ಸೋ ಸ್ಟ್ರಾಂಗ್, ಪುಲ್ ಇಸ್ ಸೋ ಸ್ಟ್ರಾಂಗ್ ಎ ಪುಲ್, ಆ ಬಲವಾಗಿರುವಂತಹ ದೃಢಂ ಅಂದ್ರೆ ವಿಷಯ ಸಂಸ್ಕಾರದಿಂದ ಕೂಡಿದೆ. ನಾವು ವಿ ಆರ್ ಸೋ ಮಚ್ ಇಮರ್ಸ್ಡ್ ಇನ್ ದಿಸ್ ವಿಷಯಗಳಲ್ಲಿ ಮುಳುಗಿದ್ದೀವಿ, ಅದು ದೃಢವಾಗಿದೆ ಬಲವತ್ತರವಾಗಿದೆ. ಇಂತಹ ಒಂದು ಪರಿಸ್ಥಿತಿ ಇರುವ ಕಾರಣದಿಂದ ವಿಷಯ ಪದಾರ್ಥಗಳಿಂದ ನನಗೆ ಬೇರ್ಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಳ್ಳೆ ವಿಷಯಗಳಲ್ಲಿ ತೊಡಗಿಸಲಿಕ್ಕೆ ಸಾಧ್ಯ, ಕೆಟ್ಟ ವಿಷಯಗಳು ಯಾವುದು ಅದಕ್ಕಡೇ ಮನಸ್ಸು ಎಳ್ಕೊಂಡು ಹೋಗುತ್ತೆ. ಹೀಗಿದೆ. ಆದ್ದರಿಂದ ಇದು ಹೇಗಿದೆ ಅಂದ್ರೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ. ಆಕಾಶದಲ್ಲಿರುವ ಬೀಸೆ ಗಾಳಿ ಅದು ಒಂದನ್ನು ಕೈಯಿಂದ ಹಿಡ್ಕೊಂಬೋಣ, ಒಂದು ಬಟ್ಟೆಯಿಂದ ಹಿಡ್ಕೊಂಬೋಣ ಅಂತ ಹೇಳಿ, ಯು ಟ್ರೈ ಟು ಗ್ರಾಬ್ ದ ಏರ್ ವಿತ್ ಯುವರ್ ಹ್ಯಾಂಡ್ ಆರ್ ವಿತ್ ಎ ಕ್ಲಾತ್ ಆರ್ ವಿತ್ ಸಮಥಿಂಗ್, ಒಂದು ಮಡಿಕೆಯಲ್ಲಿ ಹಿಡಿಯೋಣ, ಯಾವ್ದೋ ಒಂದು ಗಾಳಿಯನ್ನು ಹಿಡಿಯೋಣ ಅಂತ ಹೇಳಿದೆ. ಕ್ಯಾಚ್ ಹೋಲ್ಡ್ ಆಫ್ ದಿ ಏರ್ ಅಂದ್ರೆ ಸಾಧ್ಯ ಹೇಗೆ ಆಗೋದಿಲ್ಲವೋ ಹಾಗೆ ಕ್ಯಾಚ್ ಹೋಲ್ಡ್ ಆಫ್ ದ ಮೈಂಡ್ ಇಟ್ಸ್ ನಾಟ್ ಬಿಕಮಿಂಗ್ ಪಾಸಿಬಲ್. ಜಸ್ಟ್ ಎಸ್ ಇಟ್ಸ್ ಇಂಪಾಸಿಬಲ್ ಟು ಕ್ಯಾಚ್ ಹೋಲ್ಡ್ ಆಫ್ ದ ಏರ್, ಇಟ್ಸ್ ಇಂಪಾಸಿಬಲ್ ಟು ಕ್ಯಾಚ್ ಹೋಲ್ಡ್ ಆಫ್ ದ ಮೈಂಡ್ ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಅತ ಆಕಾಶೇ ದೋಧೂಯಮಾನಸ್ಯ ವಾಯೋಹು, ಆಕಾಶದಲ್ಲಿ ಪ್ರವಹಿಸುತ್ತಾ ಇರುವಂತಹ ಈ ಗಾಳಿ ಯಾವುದಿದೋ ಅದನ್ನು ವಸ್ತ್ರೇಣ, ಅದಕ್ಕೆ ಮುಂಚೆ ಹೇಳ್ತಾ ಇದ್ದಾರೆ ಆಕ್ಚುಲಿ ದೃಢಂ ವಿಷಯ ವಾತನ ಅನುವಿದ್ಧತೆಯ ದುರ್ಭೇದಂ ಸಾಧು ವಿಷಯೇ ನೇತುಂ ಅಶಕ್ಯಂ ಅಂತೇಳಿ ಇಲ್ಲಿ ಕಿಂಚ ಬಲವತ್ ವಿವೇಕೇನ ಅಪಿ ಜೇತು ಅಶಕ್ಯಂ ಅಂತೇಳಿ ಸರಿ ಬಲವಂತವಾಗಿದೆ ಅದನ್ನು ಒಂದು ವಿವೇಕದಿಂದ ಆದರೂ ಗೆಲ್ಲಲಕ್ಕೆ ನೋಡೋಣ ಅಂದ್ರೆ ಅದು ಕೂಡ ಅಶಕ್ಯವಾಗಿದೆ, ಇಂಪಾಸಿಬಲ್ ಆಗಿದೆ. ಯಾಕಂದ್ರೆ ದೃಢಂ ವಿಷಯ ವಾಸನ ಅನುವಿದ್ಧತೆಯ ದುರ್ಭೇದಂ, ವಿಷಯ ವಾಸನಗಳಿಂದ ಹೊಡೆದಾಡಿ ಇರುವಂತಹ ಹೊಡೆದಕ್ಕೆ ಗುರಿಯಾಗಿರುವಂತಹ ಇದನ್ನು ಭೇದಿಸುವುದು ಕಷ್ಟವಾಗಿದೆ. ದುರ್ಭೇದಂ ಸಾಧು ವಿಷಯ, ಒಳ್ಳೆ ವಿಷಯಗಳಲ್ಲಿ ಹೋಗಬೇಕಂದ್ರೆ ಆಗ್ತಾ ಇಲ್ಲ. ಸಾಧು ವಿಷಯ ನೇತು ಅಶಕ್ಯಂ ಅನುವಿದ್ಯತೆ ದುರ್ಭೇದಂ, ಭೇದಿಸಲಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಾಧು ವಿಷಯ ನೇತು ಅಶಕ್ಯಂ, ಒಳ್ಳೆ ವಿಷಯಗಳಲ್ಲಿ ಹೇಳ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅತ ಆಕಾಶೇ ದೋಧೂಯ ಮಾನಸ್ಯ, ಆಕಾಶದಲ್ಲಿ ಪ್ರವಹಿಸುತ್ತಾ ಇರುವಂತಹ ವಾಯೋ ಗಾಳಿಯನ್ನು ವಸ್ತ್ರೇನ ಬಟ್ಟೆಯಿಂದಾಗಲಿ ಕುಂಭಾದಿನ ಮಡಿಕೆ ಮುಂತಾದ ವಸ್ತುಗಳಿಂದಾಗಲಿ ವಾ ನಿರೋಧನಂ ಅಶಕ್ಯಂ, ಹಿಡಿದುವುದು ನಿರೋಧ ಮಾಡುವುದು ಸಾಧ್ಯವಿಲ್ಲ. ಹಾಗೋ ಯಥಾ ತಥಾ ಸಾಧ್ಯವಿಲ್ಲೋ ಹಾಗೆ ತಸ್ಯ ಮನಸಃ ನಿಗ್ರಹಂ, ಆ ಮನಸ್ಸನ್ನು ನಿಗ್ರಹ ಮಾಡುವುದು ಕೂಡ ದುಷ್ಕರಂ ಅಹಂ ಮನ್ಯೆ, ಅದು ಬಹಳ ಕಷ್ಟ ಅಂತ ಹೇಳಿ ನಾನು ತಿಳಿತಾ ಇದ್ದೀನಿ. ಅಹಂ ಮನ್ಯೆ ಅಹಂ ಜಾನಾಮಿ, ನಾನು ಹೀಗೆ ತಿಳಿತಾ ಇದ್ದೀನಿ, ಅದು ದುಷ್ಕರ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳಿ ಅರ್ಜುನ ಶ್ರೀಕೃಷ್ಣನ ಮುಂಚೆ ಈ ಪ್ರಶ್ನೆಯನ್ನು ಇಟ್ಟಿದ್ದಾನೆ. ಅದಕ್ಕೆ ಭಗವಂತ ಸಮಾಧಾನವನ್ನು ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ಚ ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ. ಗ್ರಾಂಟೆಡ್, ಎಸ್ ನಿಜ, ನೀನು ಹೇಳಿದ್ದು ನಿಜ, ಇದು ಸುದುಷ್ಕರ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಬಟ್ ಇಟ್ಸ್ ನಾಟ್ ಇಂಪಾಸಿಬಲ್, ಇಟ್ ಇಸ್ ಡಿಫಿಕಲ್ಟ್ ನಾಟ್ ಇಂಪಾಸಿಬಲ್. ಅದನ್ನೇ ಹೇಳ್ತಾ ಇದ್ದೇನೆ, ಅಸಂಶಯಂ ಮಹಾಬಾಹೋ, ಮಹಾಬಾಹೋ ಅಂತ ಅಡ್ರೆಸ್ ಮಾಡ್ತಾ ಇದ್ದೆ ನಾವು ನೋಡಿದ್ವಿ, ಮಹಾಬಾಹೋ ಎಂತ ಯಾಕೆ ಸಂಬೋಧನ ಮಾಡ್ತಾ ಇದ್ದಾನೆ, ಗಿವಿಂಗ್ ಎನ್ ಹಿಂಟ್. ಮಹಾಬಾಹೋ ದೊಡ್ಡ ಪರಾಕ್ರಮಶಾಲಿಯಾದ ಅರ್ಜುನನೇ, ನೀನು ಅದಾನುಬಾಹು ಮಹಾಪರಾಕ್ರಮಶಾಲಿಯಾಗಿದ್ಯ, ನಿನ್ನ ಕರ್ತವ್ಯ ಏನು, ದುಷ್ಟ ನಿಗ್ರಹ ಮಾಡುವುದು ನಿನ್ನ ಕರ್ತವ್ಯ, ಅಂತಹ ನೀನು ಹೀಗೆ ಮನಸ್ಸಂಚಲ್ಯಕ್ಕೆ ಗುರಿಯಾಗಿದ್ದೀಯ, ಅಸಂಶಯಂ ಮಹಾಬಾಹೋ, ನಿಶ್ಚಯವಾಗಿ ಇಟ್ ಇಸ್ ಡಿಫಿಕಲ್ಟ್, ಮನೋ ದುರ್ನಿಗ್ರಹಂ ಚಲಂ, ಈ ಚಂಚಲವಾದ ಮನಸ್ಸನ್ನು ನಿಗ್ರಹ ಮಾಡುವುದು ಕಷ್ಟ, ಆದರೆ ಅಭ್ಯಾಸೇನ ಚ ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ, ಅಭ್ಯಾಸದಿಂದಲೂ ವೈರಾಗ್ಯದಿಂದಲೂ ಇದನ್ನು ನಿಗ್ರಹ ಮಾಡುವುದು ಸಾಧ್ಯವಾಗುತ್ತೆ. ರಾಘವ ಸ್ವಾಮಿಗಳು ಅದನ್ನು ಹೇಳ್ತಾ ಅವ್ರ ಮಾತುಗಳನ್ನು ನೋಡೋಣ. ಅರ್ಜುನ ಉಕ್ತಂ ಮನಃ ಚಾಂಚಲ್ಯಾಧಿಕಂ ಅಂಗೀಕೃತ್ಯ, ಅರ್ಜುನ ಹೇಳಿದಂತಹ ಈ ಮನಸ್ಸಾಂಚಲ್ಯಾದಿಗಳನ್ನು ಒಪ್ಪಿದವನಾಗಿ ಶ್ರೀಕೃಷ್ಣ ಪರಮಾತ್ಮ, ಮನೋ ನಿಗ್ರಹ ಉಪಾಯಂ ಭಗವಾನ್ ಆಹ ಅಸಂಶಯಂ ಇತಿ, ಇದು ಅಸಂಶಯ ಆದ್ರೂ ಇದಕ್ಕೆ ಮನೋ ನಿಗ್ರಹ ಉಪಾಯ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಏನು ಉಪಾಯ, ಹೇ ಮಹಾಬಾಹು ಸ್ವಭಾವತಃ ಚಂಚಲಂ ಮನಃ ಅಸಂಶಯಂ ಯಥಾಭವತಿ ತಥಾ ದುರ್ನಿಗ್ರಹಂ ದುಃಖೇನ ನಿರೋಧ್ಯಂ ತಥಾ ಅಪಿ ಅಭ್ಯಾಸ ವೈರಾಗ್ಯಾಭ್ಯಾಂ ತೂ ನಿಗೃಹ್ಯತೆ. ಹೇ ಅರ್ಜುನನೇ, ಮನಸ್ಸು ಚಂಚಲ ಅಂತ ಹೇಳಿದ್ದನ್ನು ಒಪ್ಪಿದ್ದೀನಿ, ಆದ್ರೆ ಮನೋನಿಗ್ರಹ ಉಪಾಯ ನೋಡಪ್ಪ ಏನಿದು ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಆದಾನುಭಾವದ ಅರ್ಜುನನೇ, ಸ್ವಾಭಾವಿಕವಾಗಿ ಚಂಚಲವಾದ ಮನಸ್ಸು ನಿಯಂತ್ರಣಕ್ಕೆ ಬರೋದು ಕಷ್ಟ ಸಾಧ್ಯ ಎಂಬುದು ಡೌಟ್ಲೆಸ್, ಆದ್ರೆ ನಿರಂತರ ಧ್ಯಾನ ಯೋಗದ ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಅದು ನಿಗ್ರಹ ಮಾಡಬಹುದು. ತಥಾ ದುರ್ನಿಗ್ರಹ ದುಃಖೇನ ನಿರೋಧ್ಯಂ, ವೆರಿ ಡಿಫಿಕಲ್ಟ್, ತಥಾ ಅಪಿ ಆದರೂ ಕೂಡ ಅಭ್ಯಾಸ ವೈರಾಗ್ಯಾಭ್ಯಾಮ್, ಅಭ್ಯಾಸ ವೈರಾಗ್ಯಗಳಿಂದ ತು ನಿಗ್ರಹ್ಯತೆ, ಅದನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಇಟ್ ಇಸ್ ಪಾಸಿಬಲ್ ಅಂತೇಳಿ, ಇಟ್ಸ್ ನಾಟ್ ಇಂಪಾಸಿಬಲ್, ಇಟ್ ಇಸ್ ಪಾಸಿಬಲ್, ಇಟ್ಸ್ ವೆರಿ ಡಿಫಿಕಲ್ಟ್ ಬಟ್ ಇಟ್ಸ್ ಪಾಸಿಬಲ್ ಅಂತೇಳಿ ಈ ಶ್ಲೋಕದಲ್ಲಿ ಹೇಳಿ ಆ ಶಿಕ್ಷಣ ಪರಮಾತ್ಮ. ನೆಕ್ಸ್ಟ್ ಶ್ಲೋಕದಲ್ಲಿ, ಅಸಂಯತಾತ್ಮನ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿ, ವಶ್ಯಾತ್ಮನ ತು ಯತತ ಶಕ್ತಿಯೋ ಅವಾಪ್ತು ಉಪಾಯತಃ ಅಂತೇಳಿ ಇದನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಇರುತ್ತೆ. ಅದಕ್ಕೆ ಭಾಷ್ಯ ತಾತ್ಪರ್ಯ ಆಮೇಲೆ ವಿವೃತ್ತಿ ಎರಡನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶಿಕ್ಷಣಾರ್ಪಣಮಸ್ತು. ಕಾಯನವಾದ ಮನಸೇಂದಿಯರ್ವ ಬುದ್ಧಾತ್ಮನಾವ ಮನಸ್ಸು ಸ್ವಭಾವ ಕರೋಮಿ ಇತ್ಯುತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸತ್ಯ ಶಿಕ್ಷಣಾರ್ಪಣಮಸ್ತು. ಏನ ಪ್ರಶ್ನೆಗಳಿದ್ರೆ